ಜೀವನಿಗೆ ತಾಯಿಯ ಒತ್ತಡದಲ್ಲಿ ಶರೀರವನ್ನು ಕೊಟ್ಟಿರುತ್ತೀನಿ ಅಂತ ಶರೀರವನ್ನು ಧಾರಣೆ ಮಾಡಲಿಕ್ಕೆ ನಾಡಿಗಳನ್ನು ಧಾರಣೆ ಮಾಡಲಿಕ್ಕೆ ಒಳಗಿರತಕ್ಕಂಥ ಅನೇಕ ಸಪ್ತಧಾತುಗಳನ್ನು ಧಾರಣೆ ಮಾಡಲಿಕ್ಕೆ ಪೋಷಣೆ ಮಾಡಲಿಕ್ಕೆ ಪ್ರೇರಣೆ ಮಾಡಲಿಕ್ಕೆ ಅನೇಕ ರೂಪಗಳಿಂದ ದೇವರೇ ಪ್ರವೇಶ ಮಾಡಿದರು. ಅಷ್ಟೇ ಅಲ್ಲದೆ ಇನ್ನು ಮೂರು ರೂಪಗಳಿಂದ ಪ್ರವೇಶ ಮಾಡಿದರು. ವಿಶ್ವ ತೈಜಸ ಪ್ರಾಜ್ಞ ರೂಪಗಳಿಂದ ಪ್ರವೇಶ ಮಾಡಿ ಕಣ್ಣು ಕಂಠ ಹೃದಯ ಮೂರು ಸ್ಥಾನಗಳಲ್ಲಿ ನಿಂತು ವಿಶೇಷವಾಗಿ ಮೂರು ಅವಸ್ಥೆಗಳನ್ನು ಕೊಡ್ತಾ ಇರ್ತಾನೆ ಎಂಬುದನ್ನು ಪರಿಚಯ ಮಾಡಿಕೊಳ್ಳಿ. ನಂತರ ಮತ್ತೆ ಹೇಳ್ತಾ ಇದ್ದಾರೆ ಭಗವಂತ ಈ ರೀತಿಯಾಗಿ ಅನೇಕ ರೂಪಗಳಿಂದ ಪ್ರವೇಶ ಮಾಡಿದರೂ ಕೂಡ ಪುನಃ ಇನ್ನ ಕೆಲವು ತತ್ವಗಳನ್ನು ಪ್ರತ್ಯೇಕ ನಿಯಮನ ಮಾಡಲಿಕ್ಕೆ ತಾನು ಹೊರಡ್ತಾ ಇರ್ತಾರೆ. ಹೊರಡುವಾಗ ಎಲ್ಲ ಕಡೆ ಹೇಳ್ತಾರೆ ಅಂಗ ಪ್ರತ್ಯಂಗಶಃ ವ್ಯಾಪ್ಯ, ನಮ್ಮ ಶರೀರದೊಳಗೆ ಪರಮಾಣು ಪ್ರದೇಶವನ್ನು ಕೂಡ ಬಿಡದೆ, ಒಂದು ಚಿಕ್ಕ ಪರಮಾಣು ಪ್ರದೇಶವನ್ನು ಕೂಡ ಬಿಡದೆ ತಾನು ವ್ಯಾಪಿಸಿ ನಿಂತಿದ್ದರೂ ಕೂಡ ಬ್ರಹ್ಮಾದಿ ದೇವತೆಗಳಿಗೆ ಆಜ್ಞೆ ಮಾಡುತ್ತಾ ಇದ್ದಾನೆ, ನೀವೆಲ್ಲರೂ ಕೂಡ ತತ್ವಗಳಲ್ಲಿ ಆಯಾ ಇಂದ್ರಿಯಗಳಲ್ಲಿ ಪ್ರವೇಶ ಮಾಡಿ ಅಂತ ಆಗ್ರಹಿಸಿಕೊಡ್ತಾ ಇದ್ದಾರೆ. ಅವರೆಲ್ಲರೂ ಹೊರಡುತ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೆ ಎಂಬುದನ್ನು ನಾವು ಚಿಂತನೆ ಮಾಡಬೇಕು. ಅಲ್ಲಿ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ಸರ್ವತ್ರ ಚ ಅವಿಶೇಷೇಣ ವಿಭಿಷಣ, ಇಡೀ ಶರೀರದಲ್ಲಿ ಪ್ರತಿಯೊಂದು ಇಂದ್ರಿಯಗಳಲ್ಲೂ ಅವರು ನಿಂತಿದ್ದಾರೆ. ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ಪ್ರತಿಯೊಬ್ಬ ಇಂದ್ರಿಯದಲ್ಲೂ ಪ್ರತಿಯೊಂದು ಇಂದ್ರಿಯದಲ್ಲೂ ನಿಂತಿದ್ದಾರೆ. ಇನ್ನು ದೇಹಾಭಿಮಾನಿಗಳು ಯಾರು, ಜೀವನ ದೇಹಾಭಿಮಾನಿ ಯಾರು ಅಂತಲೇ ಹೇಳುತ್ತಾರೆ. ರುದ್ರದೇವರು ಸ್ವಯಂಭೂಮನುಗಳು ದೇಹಾಭಿಮಾನಿಗಳಾಗಿ ನಿಂತಿದ್ದಾರೆ. ಇನ್ನು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರಾಗಿ ಮುಖ್ಯ ವಾಯುದೇವರು ಅಂದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಮಕ ಜಡವಾಯು, ಜಡವಾಯುವಿನಲ್ಲಿ ವಿಶೇಷವಾಗಿ ದಾಸಪ್ರಾಣರು ಮಧ್ಯಮ ಪ್ರಾಣರು ಮುಖ್ಯ ಪ್ರಾಣ ಎಲ್ಲರೂ ಪ್ರವೇಶ ಮಾಡುತ್ತಾರೆ. ತದನಂತರ ಮೂರು ಗುಣಗಳಲ್ಲಿ ಯಾರ್ಯಾರು ಪ್ರವೇಶ ಅಂದರೆ ಬ್ರಹ್ಮ ರುದ್ರ ಇಂದ್ರ ಸ್ಕಂದಃ ತತ್ಪತ್ನ್ಯಶ್ಚ, ಬ್ರಹ್ಮ ರುದ್ರ ಇಂದ್ರ ಸ್ಕಂದ ಅವರ ಪತ್ನಿಯರು ಎಲ್ಲರೂ ಕೂಡ ಮೂರು ಗುಣಗಳಲ್ಲಿ ಪ್ರವೇಶ ಮಾಡುತ್ತಾ ಇರ್ತಾರೆ. ನಾವು ಚಿಂತನೆ ಮಾಡಬೇಕಂತ ನಿತ್ಯವೂ ಕೂಡ ಆಯಾ ತತ್ವಗಳಲ್ಲಿ ಇಂದ್ರಿಯಗಳಲ್ಲಿ ಇರುವಂತಹ ದೇವತೆಗಳನ್ನು ನಾವು ನಿತ್ಯವೂ ಚಿಂತನೆ ಮಾಡಿದರೆ ನಮ್ಮ ನಿತ್ಯದ ಸಾಧನೆ ಎಲ್ಲ ಅವರಿಂದಲೇ ಆಗ್ತಾ ಇದೆ. ಅವರೇ ಆಯಾ ತತ್ವಗಳಲ್ಲಿ ಆಯಾ ಸ್ಥಳಗಳಲ್ಲಿದ್ದುಕೊಂಡು ನಮ್ಮನ್ನು ನಮ್ಮ ಕರ್ಮಾನುಸಾರ ಬೇರೆ ಕಡೆಗೋ ದೇವರ ಕಡೆಗೋ ಕರ್ಕೊಂಡು ಬರ್ತಾರೆ. ಪ್ರತ್ಯೇಕ ಪ್ರಾರ್ಥನೆ ಮಾಡುವುದರಿಂದ ನಮ್ಮದೇನಾದರೂ ಕರ್ಮ ಕೂತಿದ್ದರೆ ಅದನ್ನು ಮರ್ದನ ಮಾಡಿ ಉಪಮರ್ದನ ಮಾಡಿ ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ತಾರೆ. ನಂತರ ಮಹತ್ತತ್ವದಲ್ಲಿ ಯಾರ್ಯಾರಿರ್ತಾರೆ, ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು. ಅಲ್ಲ, ಎಲ್ಲ ಕಡೆ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ಇರ್ತಾರೆ ಅಂತ ಹೇಳಿದ್ದೀರಲ್ಲ ಅಂದರೆ ಇಲ್ಲಿ ಹೇಳುತ್ತಾರೆ ಎಲ್ಲ ದೇವತೆಗಳು ಕೂಡ ಎಲ್ಲ ಕಡೆ ಇದ್ದಾರೆ, ಇದು ಸರಿಯಾಗಿ ತಿಳ್ಕೊಳ್ಳಿ. ಕೈಯಲ್ಲಿ ದಕ್ಷಿಣ ಪ್ರಜಾಪತಿ ಅಂದರೆ ಮಿಕ್ಕವರಿಲ್ಲ ಅಂತ ತಿಳಿಯಬೇಡಿ, ಎಲ್ಲ ದೇವತೆಗಳು ಎಲ್ಲ ಕಡೆ ಇದ್ದಾರೆ. ಒಂದೊಂದು ಕಡೆ ಒಬ್ಬೊಬ್ಬರು ವಿಶೇಷವಾಗಿರ್ತಾರೆ ಆಯಾ ಸ್ಥಾನದಲ್ಲಿ. ಅದು ಹೇಗೆ ಅಂತ ಅಂದರೆ ನಮ್ಮ ಪೇಜಾವರ್ಸ ಕೂಡ ಪೂಜಾ ಮಾಡಿದ ನೋಡಿದ್ದೀರಾ, ಅದರಲ್ಲಿ ಚಿಕ್ಕವರು ದೊಡ್ಡವರು ಪರಿಮಾರ ಸ್ವಾಮಿಗಳು ಎಲ್ಲರೂ ಬಂದರೆ ಒಂದೇ ಪೀಠದಲ್ಲಿ ದೇವರನ್ನು ಇಟ್ಟು ಪೂಜೆ ಮಾಡ್ತಾರೆ. ಮಾಡೋ ಕಾಲಕ್ಕೆ ಚಿಕ್ಕವರು ಮೊದಲು ನಿರ್ಮಾಲ್ಯ ಪೂಜೆ ಶುರು ಮಾಡಿದ್ದಾರೆ, ಮಿಕ್ಕವರು ಅವರು ಜಪ ಮಾಡ್ತಾರೆ. ನಂತರ ಅವರು ಮುಗಿದು ಮಾಡಿ ಇನ್ನು ಉದ್ಯುಕ್ತ ಪೂಜಾ ಅಲಂಕಾರ ಪೂಜಾ ಎಲ್ಲ ಮಾಡ್ತಾರೆ. ಅಲ್ಲಿ ಚಿಕ್ಕವರು ಕೂತಾಗ ಪೀಠದಲ್ಲಿ ಕೂತು ಪೂಜೆ ಮಾಡುವಾಗ ಮಿಕ್ಕವರೆಲ್ಲ ಪಕ್ಕದಲ್ಲಿ ಕೂತಿರ್ತಾರೆ, ಹೌದಾ? ಮಿಕ್ಕವರೆಲ್ಲ ಪಕ್ಕದಲ್ಲಿ ಕೂತಿರ್ತಾರೆ, ಅವರು ಪೂಜೆ ಮಾಡ್ತಾರೆ. ದೊಡ್ಡವರು ಪೂಜೆ ಮಾಡಬೇಕು, ಮಿಕ್ಕವರು ಕೂತಿರ್ತಾರೆ. ಹಾಗೆಯೇ ಪೂಜಾ ಕಾಲಕ್ಕೆ ಎಲ್ಲ ಸ್ವಾಮಿಗಳು ಇರ್ತಾರೆ, ಒಬ್ಬೊಬ್ಬರು ಒಂದೊಂದು ಕಾಲಕ್ಕೆ ವಿಶೇಷ ಪೂಜೆ. ಅದೇ ಥರ ನಮ್ಮ ಎಲ್ಲ ಇಂದ್ರಿಯಗಳನ್ನು ಎಲ್ಲ ದೇವತೆಗಳು ಇದ್ದೇ ಇರ್ತಾರೆ, ಆದರೆ ಒಂದೊಂದು ಇಂದ್ರಿಯದಲ್ಲಿ ವಿಶೇಷ ಸ್ಥಾನದಲ್ಲಿದ್ದು ಪೂಜೆ ಮಾಡುತ್ತಾರೆ. ಅವರಲ್ಲಿ ದೊಡ್ಡವರು ಇರ್ತಾರೆ, ಅದರ ಕಡೆಗೆ ಚಿಕ್ಕವರು ಇರ್ತಾರೆ, ಇಷ್ಟು ವಿಶೇಷ. ಹಾಗಾದರೆ ಮಹತ್ವದಲ್ಲಿ ಯಾರಿರ್ತಾರೆ ಅಂದರೆ ಬ್ರಹ್ಮ ವಾಯು ಸರಸ್ವತಿ ಭಾರತೀಯ. ಅಹಂಕಾರ ತತ್ವದಲ್ಲಿ ಯಾರಿರ್ತಾರೆ? ಗರುಡ ಶೇಷ ರುದ್ರ. ಗರುಡ ಶೇಷ ರುದ್ರ ಇಲ್ಲಿ ಹೇಳ್ತಾರೆ, ರುದ್ರ ಶೇಷ ಗರುಡ ಅಂತ ಕೊಡುತ್ತಾರೆ. ಅದು ಹೇಗೆ ಆಗ್ತದೆ ಅಂದ್ರೆ ಹೇಳ್ತಾರೆ, ರುದ್ರದೇವರು ಮನೋಭಿಮಾನಿಗಳು. ಅಷ್ಟೇ ಅಲ್ಲ, ಇವರೆಲ್ಲರೂ ಮನೋಭಿಮಾನಿಗಳು. ರುದ್ರದೇವರ ಅನುಗ್ರಹದಿಂದ ಮನಸ್ಸು ಚಂಚಲ ಆಗ್ತದೆ. ಶೇಷದೇವರಿಂದ ನಿಶ್ಚಯ ಜ್ಞಾನ ಬರುತ್ತೆ. ಗರುಡ ದೇವರಿಂದ ಕಾಲದ ಅರ್ಥ ಹೋಗಲ್ಲ, ಕಾಲಾಭಿಮಾನಿಗಳು. ಅದರಿಂದ ಮನಸ್ಸು ಚಂಚಲವಾಗದೆ ನಿಶ್ಚಯ ಜ್ಞಾನದಿಂದ ಕಾಲಯರ್ಥವಾಗದೆ ದೇವರ ಚಿಂತನೆ ಮಾಡುವುದು ಮೂವರಿಂದ ಬರ್ತಾ ಇದೆ ಎಂಬುದನ್ನು ಇಲ್ಲಿ ಚೆನ್ನಾಗಿ ತೋರಿಸಿಕೊಡುತ್ತಾರೆ. ಇನ್ನು ಬುದ್ಧಿ ತತ್ವದಲ್ಲಿ ಯಾರಿದ್ದಾರೆ ಅಂದರೆ ಉಮಾ ವಾರುಣಿ ಸೌಪರ್ಣಿ ಮೂವರು ಇದ್ದಾರೆ. ನಂತರ ಮನಸ್ತತ್ವದಲ್ಲಿ ಯಾರ್ಯಾರಿದ್ದಾರೆ? ಇಂದ್ರ ಕಾಮ ಅನಿರುದ್ಧ. ಇಂದ್ರದೇವರು ಕಾಮದೇವರು ಅನಿರುದ್ಧ ಮನಸ್ತತ್ವದಲ್ಲಿ ನಿಂತಿದ್ದಾರೆ. ಇನ್ನು ಇಂದ್ರಿಯಗಳಲ್ಲಿ ಎರಡು ಭಾಗ, ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅಂತ. ಆ ಜ್ಞಾನೇಂದ್ರಿಯಗಳಿಗೆ ಇಡೀ ಎಲ್ಲ ಜ್ಞಾನೇಂದ್ರಿಯಗಳಿಗೆ ನಿಯಾಮಕರಾಗಿ ಯಾರಿರ್ತಾರೆ ಅಂದರೆ ಉಮಾದೇವಿ ಇಡೀ ಜ್ಞಾನೇಂದ್ರಿಯಗಳಿಗೆ ನಿಯಾಮಕರಾಗ್ತಾರೆ. ಕರ್ಮೇಂದ್ರಿಯಗಳಿಗೆ ಯಾರು ನಿಯಾಮಕರು ಅಂದರೆ ಅಹಂಕಾರಿಕ ಪ್ರಾಣದೇವರು ಕರ್ಮೇಂದ್ರಿಯಗಳಿಗೆ ನಿಯಾಮಕರು. ಹಾಗಾದರೆ ಜ್ಞಾನೇಂದ್ರಿಯಗಳಿಗೆ ನಿಯಾಮಕರು ಉಮಾದೇವಿ, ಕರ್ಮೇಂದ್ರಿಯಗಳಿಗೆ ನಿಯಾಮಕರು ಅಹಂಕಾರಿಕ ಪ್ರಾಣದೇವರು. ನಂತರ ಮುಂದೆ ಹೇಳುತ್ತಾರೆ, ಮನಸ್ಸಿನಲ್ಲಿ ವಿಶೇಷವಾಗಿ ಅಂದರೆ ಇಂದ್ರಿಯಗಳ ಮಧ್ಯೆ ಮನಸ್ಸು ಇರುತ್ತಲ್ಲ, ಆ ಮನಸ್ಸಿಗೆ ಯಾರು ನಿಯಾಮಕರು ಅಂದರೆ ಬ್ರಹ್ಮ ವಾಯು ರುದ್ರ ಶೇಷ ಗರುಡ ಇಂದ್ರ ಚಂದ್ರ ವರುಣ. ಹಿಂದೆ ಮನಸ್ತತ್ವದಲ್ಲಿ ಮನಸ್ತತ್ವಕ್ಕೆ ನಿಯಾಮಕರು ಇಂದ್ರ ಕಾಮ ಅನಿರುದ್ಧರು ಆಯಿತು. ಈಗ ಇಂದ್ರಿಯಗಳಲ್ಲಿ ಮನಸ್ತತ್ವ ಬೇರೆ ಮನೋ ಇಂದ್ರಿಯ ಬೇರೆ. ಮನಸ್ಸೆಂಬ ಇಂದ್ರಿಯಕ್ಕೆ ನಿಯಾಮಕರು ಯಾರು ಅಂದರೆ ಬ್ರಹ್ಮ ವಾಯು ನಂತರ ರುದ್ರ ಶೇಷ ಗರುಡ ಇಂದ್ರ ಚಂದ್ರ ವರುಣರು. ಇಷ್ಟು ಜನ ಬೇಕಾದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಮನಸ್ಸಿನ ಕೆಲಸವನ್ನು ಮಾಡಿಸ್ತಾರೆ. ಇಂದ್ರ ಶ್ರೋತ್ರ ಕಿವಿಯಲ್ಲಿ ಯಾರಿರ್ತಾರೆ ಹೇಳಿ? ಚಂದ್ರ ಅಂತ ಗೊತ್ತು. ಯುಗಭಿಮಾನಿ ದೇವತೆಗಳು ಯಾರ್ಯಾರು ಹೇಳುತ್ತಾರೆ? ಚಂದ್ರ ವರುಣ ಮಿತ್ರ ಯಮ ಕುಬೇರ ಇಷ್ಟು ಜನ ಇದ್ದಾರೆ. ನಂತರ ಕಣ್ಣಿನಲ್ಲಿ ಯಾರು? ಸೂರ್ಯ. ರಸನದಲ್ಲಿ ವರುಣ. ಘ್ರಾಣೇಂದ್ರಿಯದಲ್ಲಿ ಅಶ್ವಿನಿ ದೇವತೆಗಳು. ತ್ವಕ್ಕಿನಲ್ಲಿ ವಾಯು ಸ್ವತಃ ಮರುತ್ತು, ವಾಯುದೇವರ ಮಕ್ಕಳಾಗಿರ್ತಕ್ಕಂತಹ ಮರುತ್ತು ಅಂತ ಬರುತ್ತಾ ಇದ್ದಾರೆ. ವಾಕ್ಯನಲ್ಲಿ ಅಗ್ನಿದೇವರಿದ್ದಾರೆ. ಹಸ್ತಯು ಎರಡು ಕೈಗಳಲ್ಲಿ ಯಾರ್ಯಾರಿದ್ದಾರೆ ಅಂದರೆ ವಾಯುದೇವರ ಮಕ್ಕಳಾಗಿರತಕ್ಕಂತಹ ಮರುತ್ತು ದಕ್ಷ ಇಬ್ಬರೂ ಇದ್ದಾರೆ. ಪಾದಯೋ ಎರಡು ಪಾದಗಳಲ್ಲಿ ಜಯಂತ ಜಯಂತ ಯಜ್ಞ ಶಂಭು ಅಂತ ಇಬ್ಬರು. ಜಯಂತ ಯಜ್ಞ ಶಂಭು ಶಂಭು ಅಂತ ಇಬ್ಬರು, ಶಚಿದೇವಿಯ ಮಕ್ಕಳು. ದೇವತ ಒಬ್ಬರು, ಇಂದ್ರದೇವರ ಮಗ, ಶಚಿದೇವಿಯ ಮಕ್ಕಳು ಯಜ್ಞ ಶಂಭು ಅಂತ ಹೇಳ್ತಾ ಇದ್ದಾರೆ. ನಂತರ ಪಾಯು ತತ್ವದಲ್ಲಿ ಮಿತ್ರನಾಮಕ ಸೂರ್ಯ, ಹೌದು, ಪ್ರತ್ಯೇಕವಾಗಿರತಕ್ಕಂಥ ಮಾನಸಿಕ ಸೃಷ್ಟಿಯಿಂದ ಬಂದವರು. ಇಲ್ಲಿ ಪ್ರಜೋತ್ಪತ್ತಿ ಆಗಬೇಕಾದರೆ ಇಬ್ಬರು ಬೇಕು ಅಂತಿಲ್ಲ, ಅಲ್ಲಿ ಮಾನಸಿಕವಾಗೂ ಸೃಷ್ಟಿ ಮಾಡಿದ್ದಾರೆ. ಆ ರೀತಿಯಾಗಿ ಸೃಷ್ಟಿ ಆಗುವವರು ಯಜ್ಞ ಶಂಭು. ಇನ್ನು ಪಾಯು ತತ್ವದಲ್ಲಿ ಯಾರಿರುವುದು ಸಾಮಾನ್ಯವಾಗಿ ಮಿತ್ರ, ವಾಯು ತತ್ವದಲ್ಲಿ ಮಿತ್ರ, ಅಲ್ಲಿ ಮಿತ್ರ ಯಮ ಅಂತ ಇಬ್ಬರನ್ನು ಕೊಡ್ತಾ ಇದ್ದಾರೆ. ಉಪಸ್ಥ ತತ್ವದಲ್ಲಿ ಯಾರಿದ್ದಾರೆ, ಸ್ವಾಯಂಭೂಮನಗಳು, ಶಿವ ಸ್ವಾಯಂಭೂಮನಗಳು, ರುದ್ರದೇವರಿರುತ್ತಾರೆ, ಸ್ವಾಯಂಭೂಮನಗಳು ಇರುತ್ತಾರೆ. ಇನ್ನ ಇಲ್ಲಿ ಮಾಮೂಲಾಗಿ ನೀವು ಚಿಂತನೆ ಮಾಡುವುದಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದಾರೆ ಅಲ್ವಾ. ಇದಕ್ಕಿಂತ ಜಾಸ್ತಿ ಇರೋದು ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಒಂದು ಮೂಗಿಗೆ ಅಭಿಮಾನಿ ದೇವತೆಗಳೆಷ್ಟು ಒಂದು 46 ಜನ ಕೊಡ್ತಾರೆ. ಅದರಲ್ಲಿ ನೀವೆಂದು ಕೂಡ ಮೂಗಿಗೆ ಅಭಿಮಾನಿಗಳಾಗಿ ವಿಷ್ಣು ಪಾರ್ಶ್ವದವರನ್ನು ಸ್ಮರಣೆ ಮಾಡ್ತೀರಾ, ದ್ವಾರಪಾಲಕ ದೇವತೆಗಳನ್ನು ಸ್ಮರಣೆ ಮಾಡ್ತೀರಾ ನಿತ್ಯ, ಇಲ್ಲವೇ ಇಲ್ಲ. ಜಯ ವಿಜಯ ಮೊದಲು ಸ್ಮರಣೆ ಮಾಡಲ್ವಾ. ಆ 8 ಜನ, 4 ದಿಕ್ಕಿಗಳಿರ್ತಾರಲ್ಲ, ಅವರೆಲ್ಲ ಮೂಗಿಗೆ ಅವಾಂತರ ಅಭಿಮಾನಿಗಳು. ಅವರೆಲ್ಲರನ್ನು ಕಟ್ಟಿ ನಮ್ಮ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಕೊಡ್ತಾರೆ. ಬಹಳ ಚೆನ್ನಾಗಿ ಕೊಡ್ತಾರೆ, ಇದನ್ನು ಬಹಳ ಸಂಕೋಚವಾಗಿ ಕೊಟ್ಟಿದ್ದಾರೆ. ಇದಕ್ಕಿಂತ ಸಂಕೋಚ ನೀವು ನಿತ್ಯ ಸ್ಮರಣೆ ಮಾಡಿ. ನಂತರ ಆಕಾಶ ತತ್ವದಲ್ಲಿ ಯಾರಿರೋದು, ಗಣಪತಿ. ವಾಯುವಿನಲ್ಲಿ, ಹೊರಗಿರೋ ವಾಯುವಿನಲ್ಲಿ ವಾಯುಸುತ ಮರೀಚಿ, ವಾಯುಸುತ ಮರೀಚಿ. ಅಗ್ನಿಯಲ್ಲಿ ಅಗ್ನಿ, ಪಾವಕನೆಂಬ ಅಗ್ನಿ. ನಂತರ ನೀರಿನಲ್ಲಿ ವರುಣ, ಧರಣಿಯಲ್ಲಿ ಪೃಥ್ವಿಯಲ್ಲಿ ಧರಣಿ, ಶನೇಶ್ಚ. ಇಲ್ಲಿ ಹೇಳುತ್ತಾರೆ ಪುಷ್ಕರಾದಿ ಪ್ರಾಣದೇವರ ಪರ್ಯಂತ ಎಲ್ಲ ದೇವತೆಗಳು ಎಲ್ಲ ಕಡೆ ಇದ್ರೂ ಕೂಡ ಬುದ್ಧಿಗೆ ಬರಳಿಟ್ಟಾಗಿ ಅಲ್ಲಲ್ಲಿ ಇವರಿದ್ದಾರೆ ಇವರಿದ್ದಾರೆ ಅಂತ ಹೇಳೋದಕ್ಕೆ ಹೊರತು ಇಲ್ಲಿ ಇವರೇ ಇದ್ದಾರೆ ಬಿಟ್ಟವರಿಲ್ಲ ಅಂತ ಅರ್ಥ ಮಾಡಿಕೊಳ್ಳಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತು. ಇನ್ನ ಇಲ್ಲಿ ಹೇಳ್ತಾರೆ ನಮ್ಮಲ್ಲಿ ದೇವತೆಗಳು ನಿಂತು ವಿಶೇಷವಾಗಿರತಕ್ಕಂಥ ಒಳ್ಳೆ ಕಾರ್ಯ ಮಾಡಿಸ್ತಾರೆ. ಆ ಒಳ್ಳೆ ಕಾರ್ಯ ಮಾಡಿಸಿದ ಫಲ ನಮಗೆ ಮಾತ್ರ ಅಲ್ಲ, ಅವರು ಕೂಡ ಮಾಡಿಸ್ತಾರೆ. ಆದ್ದರಿಂದ ನಮ್ಮಿಂದ ಏನಾದರೂ ಒಳ್ಳೆ ಕಾರ್ಯ ಆಯಿತ, ಆ ಫಲವನ್ನು ದೇವತೆಗಳಿಗೆ ವಿಭಾಗ ಮಾಡಿಕೊಟ್ಟು ನಮಗೆ ಚೂರು ಕೊಡ್ತಾರೆ. ಆ ದೇವತೆಗಳಿಗೆ ಆ ಫಲದ ವಿಭಾಗ ಹೇಗೆ ಮಾಡಿಕೊಡ್ತಾರೆ ಅಂದರೆ ಹೇಳುತ್ತಾರೆ ಅವರ ವಿಶೇಷವಾಗಿರತಕ್ಕಂಥ ದ್ರವ್ಯ ಸ್ವಾತಂತ್ರ್ಯ ವಿಜ್ಞಾನ ಪ್ರಯತ್ನಾದಿ ತಾರತಮ್ಯಾನುಸಾರೇಣ. ಇದೇನು ಅಂದರೆ ಎಲ್ಲ ಜೀವರಾಶಿಗಳಲ್ಲಿ ಭಗವಂತ ಅವರವರ ತಿಳುವಳಿಕೆ ಕೊಡ್ತಾನೆ, ಅವರವರಿಗೆ ಇಚ್ಛಾ ಕೊಡ್ತಾನೆ, ಅವರವರಿಂದ ಪ್ರಯತ್ನ ಮಾಡಿಸ್ತಾನೆ. ಅಂದರೆ ನಮ್ಮಿಂದ ಒಂದು ಒಳ್ಳೆ ಕಾರ್ಯ ಆಗಬೇಕಾದರೆ ಅಲ್ಲಿ ದೇವತೆಗಳೆಲ್ಲರ ಕೈಗಳು ಬೇಕಾ, ಎಲ್ಲರೂ ಮಾಡಬೇಕಾ? ಆ ಮಾಡಬೇಕಾದರೆ ಆ ದೇವತೆಗಳಲ್ಲಿ ದೇವರಿದ್ದು ಮಾಡಿಸಬೇಕಾ? ದೇವರು ದೇವತೆಗಳಲ್ಲಿದ್ದು ಅವರಿಂದ ಪ್ರಯತ್ನ ಮಾಡಿಸಿ ಅವರ ಮೂಲಕ ನಮ್ಮ ಪ್ರಯತ್ನ ಮಾಡಿಸಿ ನಮ್ಮ ಕಾರ್ಯ ಮಾಡಿಸ. ಈಗ ದೇವರು ಆಯಾ ದೇವತೆಗಳಲ್ಲಿ ತನ್ನ ರೂಪವನ್ನಿಟ್ಟು ಅವರವರಿಗೆ ಅವರವರ ಕೆಲಸ ಆಗಲಿಕ್ಕೆ ಎಷ್ಟು ತಾನು ಶಕ್ತಿ ಪ್ರಕಟ ಮಾಡುತ್ತಾನೆ, ಇದನ್ನೇ ದತ್ತಸ್ವಾತಂತ್ರ್ಯ ಅಂದರೆ. ದತ್ತಸ್ವಾತಂತ್ರ್ಯ ಅಂದರೆ ಆಯಾ ದೇವತೆಗಳಲ್ಲಿ ದೇವರೇ ನಿಂತಿದ್ದು ಅವರ ಕೈಕಾಲು ಮೊದಲಾದ ಸಕಲೇಂದ್ರಿಯಗಳನ್ನು ಕದಲಿಸಿ ಅವರ ಮೂಲಕ ಕೆಲಸ ಮಾಡಿಸಲಿಕ್ಕೆ ತಾನು ಎಷ್ಟು ಶಕ್ತಿಯನ್ನು ಖರ್ಚು ಮಾಡುತ್ತಾನೋ ಪ್ರಕಟ ಮಾಡುತ್ತಾನೋ ಅದನ್ನು ದತ್ತಸ್ವಾತಂತ್ರ್ಯ ಅಂದರು. ತಾನು ಎಷ್ಟು ಶಕ್ತಿ ಪ್ರಕಟ ಮಾಡುತ್ತಾನೋ ಅದನ್ನು ದತ್ತ ಸ್ವಾತಂತ್ರ್ಯ ಅಂತ. ಅಂಥ ದತ್ತ ಸ್ವಾತಂತ್ರ್ಯ ಅಂದರೆ ಅವರವರಲ್ಲಿ ಎಷ್ಟು ಶಕ್ತಿ ಪ್ರಕಟ ಮಾಡುತ್ತಾನೆ, ಬ್ರಹ್ಮದೇವರಲ್ಲಿ ಜಾಸ್ತಿ ಮಾಡುತ್ತಾನೆ ಹೌದಾ, ರುದ್ರದೇವರಲ್ಲಿ ಕಡಿಮೆ 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 ಕಡಿಮೆ. ಇವಾಗ ನಮ್ಮಿಂದ ದೇವತೆಗಳು ಕೆಲಸ ಮಾಡಿಸಿದರೆ ಆ ಫಲದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ವಿಭಾಗ ಅಂದರೆ ಇದರ ಪ್ರಕಾರ ಲೆಕ್ಕ. ಏನು ಲೆಕ್ಕ? ಯಾರ್ಯಾರಲ್ಲಿ ದೇವರು ಎಷ್ಟೆಷ್ಟು ಶಕ್ತಿ ಪ್ರಕಟ ಮಾಡುತ್ತಾ ಇರ್ತಾನೆ ಆ ಪರ್ಸೆಂಟೇಜು, ಆ ಪ್ರಕಾರ ಕೆಲಸ ಮಾಡಿದ್ದರಲ್ಲಿ ಅವರವರಿಗೆ ಭಾಗ ಕಾಲು ಹೋಗುತ್ತೆ, ಹೋದ ಮೇಲೆ ಕೊನೆ ಚೂರು ನಮಗೆ ಉಳಿಯುತ್ತೆ. ಇದು ಜೀವನಿಗೆ ಬರತಕ್ಕಂಥದ್ದು. ಅಷ್ಟೇ ಅಲ್ಲ, ಇನ್ನ ಜೀವನಿಂದ ಕೆಟ್ಟ ಕೆಲಸ ಮಾಡಿಸೋದು ಯಾರು? ದೈತ್ಯರು, ತತ್ವಾಭಿಮಾನಿ ದೈತ್ಯರು. ಅವರಲ್ಲೂ ಕೂಡ ದೇವರು ತನ್ನ ರೂಪವನ್ನಿಟ್ಟು ಅವರವರಿಗೆ ಎಷ್ಟೆಷ್ಟು ಶಕ್ತಿ ಅಂದರೆ ಅವರಿಗೆ ಶಕ್ತಿ ತಾನು ಕೊಡಲ್ಲ, ಅವರನ್ನಂತೂ ಮಾಡಿಸೋದು ಎಷ್ಟು ಶಕ್ತಿ ಪ್ರಕಟ ಮಾಡುತ್ತಾನೆ ಆ ತಾರತಮ್ಯಕ್ಕನುಸಾರವಾಗಿ ತನ್ನ ಶಕ್ತಿ ಒಬ್ಬೊಬ್ಬರಲ್ಲಿ ಪ್ರಕಟ ಮಾಡಿದ. ಎಷ್ಟೆಷ್ಟು ಮಾಡಿದ? ತಾರತಮ್ಯಾನುಸಾರವಾಗಿ ಮಾಡಿದ. ಇವರಲ್ಲಿ ಜಾಸ್ತಿ, ಇವರಲ್ಲಿ ಕಡಿಮೆ, ಇವರಲ್ಲಿ ಕಡಿಮೆ ಹಾಗೆ ಮಾಡ್ತಾ ಬಂದ. ಆ ತಾರತಮ್ಯಕ್ಕನುಗುಣವಾಗಿ ಪಾಪವನ್ನು ಕಲಿಗೆ ಜಾಸ್ತಿ, ಮಿಕ್ಕವರಿಗೆ ಕಡಿಮೆ 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 ಕೊಟ್ಟು ನಮಗೆ ಚೂರು ಕೊಡುತ್ತಾರೆ. ಆ ಚೂರು ಕೊಟ್ಟಂತೆ ರಾಶಿ 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 ರಾಶಿಯಾಗಿ ಇಷ್ಟು ಜನ್ಮಗಳು ಬರ್ತಾ ಇತ್ತು ಅಲ್ವಾ. ಇನ್ನು ಪೂರಾ ಕೊಟ್ಟಿದ್ದ ಪರಿಸ್ಥಿತಿ ಬಿಡಿಸಿಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಕಲಿಮುಖ ದೈತ್ಯರಿಗೆ ಅದು ಕೊಡ್ತಾನೆ ಪಾಪಕರ್ಮವನ್ನ, ದೇವತೆಗಳಿಗೆ ಪುಣ್ಯವನ್ನು ಕರ್ಮವನ್ನು ಕೊಡತಾ ಇದ್ದಾರೆ. ಹೌದಾ, ಈ ದೈತ್ಯರಲ್ಲಿ ಇರ್ತಾರೆ ಅಂದರೆ ಮಹತ್ತತ್ವ ಮೊದಲುಕೊಂಡು ಎಲ್ಲ ತತ್ವಗಳಲ್ಲಿ ದೇವತೆಗಳು ಹೇಗೆ ನಿಂತಿರ್ತಾರೋ ದೈತ್ಯರು ಅಲ್ಲೇ ನಿಂತಿರ್ತಾರಂತೆ ಹೇಳ್ತಾರೆ. ಇವರಿಗೆ ಏನು ಹೆಸರು? ಇವರಿಗೂ ದೇವತೆಗಳು ಅಂತಲೇ ಹೆಸರು, ದೇವ ಅಂತ ಕರೀತಾರೆ. ಏನಪ್ಪ ಅಂದರೆ ದೀನತ್ವಾದ ದೇವನಾಮ, ದೀನರಾದ್ದರಿಂದ ಏನೂ ಇಲ್ಲ ಅವರಲ್ಲಿ, ಬರೇ ಬರಬರದಿಂದ ಕೆಲಸ ಮಾಡುತ್ತಾರಷ್ಟೇ, ಸಹಜ ಬರ ಇಲ್ಲ, ಸಹಜ ಬರ ದೇವತೆಗಳಿಗೆ ಮಾತ್ರ. ಅದಕ್ಕೆ ಅವರು ದೇವತೆಗಳು ಅಂತ ಹೆಸರಿಟ್ಟುಕೊಂಡೆ, ದೇವ ಅಂತ ಶಬ್ದದಿಂದ ಕರೆಸಿಕೊಂಡೇನೆ ಎಲ್ಲ ಶರೀರದಲ್ಲಿ ಕೂತಿರುತ್ತಾರೆ ಅಂತ ಹೇಳ್ತಾರೆ. ಏನೇನು ಹೆಸರು ಇರುತ್ತವರಿಗೆ? ನಮ್ಮ ಶರೀರದಲ್ಲಿರ್ತಕ್ಕಂಥ ತತ್ವಾಭಿಮಾನಿ ದೈತ್ಯರಿಗೆ ಏನೇನು ಹೆಸರಿರುತ್ತೆ ಹೇಳುತ್ತಾರೆ. ಬ್ರಹ್ಮ ಇಂದ್ರಾದಿ ಸಮಾನ ನಾಮಾನಶ್ಚ, ಮಹತ್ತತ್ವದಲ್ಲಿ ಕಲಿಕೂತಿರ್ತಾನೆ ಅವನ ಹೆಸರು ಬ್ರಹ್ಮ. ಅವರು ಬ್ರಹ್ಮಾತ್ಮನಸ್ತು ಅಂತ ಹೇಳಿದ್ರೆ ನಾವು ತಗೊಳ್ಳೋದು, ಬರೇ ಬ್ರಹ್ಮಾತ್ಮನಸ್ತು, ರುದ್ರ, ಇಂದ್ರ, ಚಂದ್ರ ಅಂತ ನಾವು ಯಾರ್ಯಾರನ್ನ ಸುಮ್ಮನೆ 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 ಹೇಳಿಬಿಟ್ರೆ ಅವರ ಹೆಸರೆಲ್ಲ ಇಟ್ಟುಕೊಂಡು ದೈತ್ಯರು ಕೂತಿದ್ದಾರೆ. ಅವರ ಹೆಸರೇನು? ದೇವರ ಹೆಸರೇ ಇಟ್ಟುಕೊಂಡು ದೈತ್ಯರೆಲ್ಲ ಕೂತಿದ್ದಾರೆ. ಅದಕ್ಕೆ ಶ್ರೀಕಾರ ಆಗಲಿ ಓಂಕಾರ ಆಗಲಿ ಹಾಕದೆ ದೇವರ ಹೆಸರು ಹೇಳಿದರೆ, ಅಥವಾ ಶ್ರೀಕಾರವಿಲ್ಲದೆ ಎಲ್ಲರ ಹೆಸರು ಕೂಡ ಹೇಳಿದರೆ ಅವಾಗ ಏನಾಗುತ್ತೆ? ದೈತ್ಯರಿಗೆ ಡೈರೆಕ್ಟ್ ಆಗಿ ಪೋಸ್ಟ್ ಮಾಡಿದಂತ ಆಗುತ್ತೆ, ನಾವು ಮಾಡಿದ ಕರ್ಮಗಳೆಲ್ಲ ಹೋಗಿಬಿಡುತ್ತೆ. ಆದರೆ ನೋಡಿ, ಎಲ್ಲ ಕರ್ಮ ಮಾಡುವ ಕಾಲಕ್ಕೆ ಎಲ್ಲ ನೆನಪಿಟ್ಕೊಂಡಿರ್ತೀರಾ? ಇಲ್ಲ, ಶ್ರೀ ಇಲ್ಲ, ಓಂಕಾರ ನಿಮಗೆ ಇಲ್ಲೇ ಇಲ್ವಾ? ಗಂಡಸರು ಮಾತ್ರ ಓಂಕಾರ ಹಾಕಬೇಕು, ಗಂಡಸರು ಹಾಕೋರು ಕೂಡ ನಾವು ಹಾಕ್ತೇನೆ, ಎಲ್ಲ ಕಡೆ ಹಾಕಲ್ಲ, ಸ್ತ್ರೀಯರು ಹಾಕಲ್ಲ, ಅಂದರೆ ದೈತ್ಯರಿಗೆ ಎಲ್ಲ ಪೋಸ್ಟ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕೂಡಲೇ ಹೌದು, ಭಾರತೀಯರನ್ನು ಮುಖ್ಯ ಪ್ರಾಣ ಅಂತ ಹೇಳ್ತೀರಾ, ಮಧ್ಯೆ ಮಧ್ಯೆ ಯಾವುದೂ ಇರಲ್ಲ. ಶ್ರೀಕೃಷ್ಣ ದೇವರ ನಾಮ ಉಚ್ಚಾರ ಮಾಡುತ್ತೀರಾ, ಶ್ರೀಕಾರ ಸಹಿತವಾಗಿಯೇ ಉಚ್ಚಾರ ಮಾಡಿ, ಕಂಪಲ್ಸರಿ. ಎಲ್ಲ ಕಾಲಕ್ಕೂ ಶ್ರೀ ಅಂದ ಕೂಡಲೇ ಆ ಶಬ್ದದಲ್ಲೇ ವಾಯುದೇಶ ಬರುತ್ತಾರೆ. ಆದ್ದರಿಂದ ಶ್ರೀಕಾರ ಸಹಿತವಾಗಿಯೇ ಭಗವಂತನ ಎಲ್ಲ ನಾಮಗಳನ್ನ, ದೇವತೆಗಳ ಹೆಸರುಗಳನ್ನ ಅಷ್ಟೇ ಆಗ್ರಿ. ಯಾರಾದರೂ ನಮ್ಮ ಸ್ವಾಮಿಗಳನ್ನ ಕರಿಬೇಕಾದ್ರೆ ಶ್ರೀಕಾರ ಈ ಇಂಥ ಸ್ವಾಮಿಗಳು ಅಂತ ಹೇಳಬೇಕಾದ್ರೆ ಬಳಿ ಸ್ವಾಮಿಗಳು ಅಂತ ಹೇಳ್ತಾರಾ? ಶ್ರೀ ಒಂದಲ್ಲ ಸಾವಿರದ ಎಂಟು ಶ್ರೀ ನೂರ ಎಂಟು ಶ್ರೀ
ಎಲ್ಲರಿಗೂ ಶ್ರೀ
ಸ್ವೀಕಾರ ಆಗ್ಬೇಕು. ಹೇಳಬೇಕು, ಹೇಳ್ತಾ ಇಲ್ಲ. ಬೇರೆಯವರ ಶ್ರೀಗಳು ಅಂದ್ರೆ ಅಡ್ಡಿ ಇಲ್ಲ, ಅವ್ರ ಹೆಸರು ಹೇಳ್ತೀರಾ? ಹೆಸರು ಹೇಳಬೇಕಾದ್ರೆ ಸ್ವೀಕಾರ ಆಗ್ತಾರ? ಶ್ರೀ 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 ಅಂತ ಹಾಕ್ತಾರೆ. ಅದಮಾನ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು ಅಂತ ಊರಿನ ಹೆಸರು, ಅವರ ಹೆಸರಲ್ಲ, ಊರಿನ ಹೆಸರಿಂದ ಬಂದ ಅವರ ಹೆಸರು. ಅದು ಹೇಳಿ, ನಾನು ಹೇಳಿದ್ದೆಷ್ಟು ಅವರ ಹೆಸರುಗಳು, ಯಾರೇ ದೇವತೆಗಳು ಯಾರದ್ದೇ ಹೆಸರು ಹೇಳೋ ಕಾಲಕ್ಕೆ, ನಾವು ಹೇಳೋದು ಯಾರ ಹೆಸರು ಅಂದ್ರೆ ಆ ಜೀವರಾಶಿಗಳ ಹೆಸರಲ್ಲ, ಸಾಮಾನ್ಯವಾಗಿ ಒಳಗಿರೋ ಭಗವಂತನ ಹೆಸರದು ಹೇಳೋ ಕಾಲಕ್ಕೆ ಸ್ವೀಕಾರ ಹೇಳಬೇಕು. ಹೇಳಲ್ಲ ಅಂತ ಹೇಳಕ್ಕೆ ಮೊದಲಿಂದ ನೀವು ಬಿಟ್ಟಿದ್ದೀರಾ? ಎಲ್ಲ ಬಿಟ್ಟಿದ್ದೇ ಸಂಪ್ರದಾಯ ಬಿಟ್ಟದ್ದು ಏನಿಲ್ಲ, ಎಲ್ಲ ಕಾಲದಿಂದಲೂ ಬಂದಿದೆ. ದೊಡ್ಡವರ ಹೆಸರು ಚೆನ್ನಾಗಿ ಸ್ವೀಕಾರದಿಂದಲೇ ಹೇಳಬೇಕು. ಊರಿನ ಹೆಸರು ಹೇಳ್ತೀರಾ, ಊರಿನ ಹೆಸರಿಗೆ ಸ್ವೀಕಾರ ಬೇಕಾಗಿಲ್ಲ. ಊರ ಹೆಸರು ಪೇಜಾವರ, ಮಣಿಮಾರು, ಅದಮಾರು, ಅವೆಲ್ಲ ಊರುಗಳ ಹೆಸರು, ಸ್ವಾಮಿಗಳ ಹೆಸರಲ್ಲ. ಈ ಸ್ವಾಮಿಗಳು ಯಾರು, ಆ ಊರಿನವರು ಅಂತ ಹೇಳಬೇಕಾ? ಆ ಮಠದವರು, ಆ ಮಠದವರು ಅಂತ ಹೇಳೋ ಕಾರಣಕ್ಕೆ ಸ್ವೀಕಾರ ಬೇಕಾಗಿಲ್ಲ. ಅವರ ಹೆಸರು ಪ್ರತ್ಯೇಕ ಹೇಳ್ತೀರಾ, ಅಲ್ಲಿ ಸ್ವೀಕಾರ ಬೇಕು. ಸರಿ, ಎಲ್ಲಾ ಕಡೆ ಅಮ್ಮ ಬಿಟ್ಟು ಹೋಗಿದೆ, ನಮಗೆಲ್ಲ ಎಲ್ಲಾ ಬಿಟ್ಟು ಹೋಗಿದೆ. ಈಗ ಹೇಳಿದರೆ ಸ್ವೀಕಾರ, ಆಚರಣೆ ಮಾಡೋ ಕಾಲಕ್ಕೆ ಕೇಶವಾಯ ನಮಃ ಅಂತ ಶುರು ಮಾಡ್ತೀರಾ? ನಾವು ಪಟ್ಟು ಗಂಡಸರು ಕೂಡ ಓಂಕಾರ ಹೇಳಬೇಕು, ಓಂ ಅಂತಲೇ ಹೇಳಬೇಕು. ಓಂ ಇಲ್ಲದೆ ಬರೇ ಕೇಶವಾಯ ನಮಃ ಅಂತ ಹೇಳ್ತೀರಾ? ಇಲ್ಲ, ನಮ್ಮ ಹಿರಿಯರಿಂದ ಹೇಗೆ ಬಂದಿದೆ ಅಂತ ಹೇಳ್ತೀರಾ? ಅವಾಗಿದ್ರು ರೈತರ ಯಾರು ನಿಮ್ಮ ಇದು ಚಾಲ್ತಿ ತಪ್ಪಿದೆಯೋ ಅಲ್ಲಿಂದ ಹಾಗೆ ಬಂದಿದೆ ಅಂತ ಅರ್ಥ. ಭಗವಂತನ ನಾಮ ಉಚ್ಚಾರ ಮಾಡೋ ಕಾಲಕ್ಕೆ ಶ್ರೀಕಾರವಾಗಲಿ ಓಂಕಾರವಾಗಲಿ ಕಡ್ಡಾಯವಾಗಿ ಹೇಳಲೇಬೇಕು. ಸರಿಯಾ? ನಂತರ ಭಗವಂತ ಇಷ್ಟೆಲ್ಲ ಮಾಡಿದ್ದು ಹೇಗೆ? ಶರೀರವನ್ನು ಕೊಟ್ಟ, ಇಂದ್ರಿಯಗಳನ್ನು ಕೊಟ್ಟ, ಅಲ್ಲಿ ಅನೇಕ ರೂಪಗಳಿಂದ ತಾನು ನಿಂತ, ತತ್ವಾಭಿಮಾನಿಗಳನ್ನು ದೈತ್ಯರನ್ನು ಪ್ರವೇಶ ಮಾಡಿಸಿದ, ತಾನು ಒಳಗೆ ನಿಂತ. ಹೇಗಿದೆ ಆ ಶರೀರ ಅಂದರೆ, ಕಣ್ಣಿಟ್ಟು ನೋಡಿದರೆ ಒಳಗಿರುವ ಭಗವದ್ ರೂಪಗಳ ದರ್ಶನ ಆದರೆ ಆ ಇಡೀ ಶರೀರದಲ್ಲಿರುವ ಭಗವದ್ ರೂಪಗಳೆಲ್ಲವೂ ಒಂದು ಸಲ ಹೊಳೆಯುತ್ತಾ ಕಾಣಿಸಿದರೆ ಹೇಗಿರುತ್ತೆ ಹೇಳುತ್ತಾರೆ. ನಾನಾ ವಜ್ರ ವೈಭೂರಿಯಾಗಿ ನಾನಾ ಮಣಿಗಣ ಖಚಿತ ಪ್ರತಿಮಾಯಾಮಿವ. ಒಳ್ಳೆ ಬಂಗಾರದ ಪ್ರತಿಮೆ, ಅದಕ್ಕೆ ಒಳ್ಳೆ ವಜ್ರ ವೈಭೂರ್ಯ ಎಲ್ಲ ಕೆಟ್ಟಿದ್ದಾರೆ. ಆ ಥರ ಇದೆ ಜೀವನ ಶರೀರ ಅಂದರೆ, ಎಲ್ಲ ಭಗವದ್ ರೂಪಗಳು, ನಾನಾ ವರ್ಣಗಳಿಂದ ಕೂಡಿದ ಭಗವದ್ ರೂಪಗಳು ನಮ್ಮ ಶರೀರದಲ್ಲಿ ನಿಂತಿದೆ. ಅಂಥ ನಾನಾ ವರ್ಣ ಉಜ್ವಲ ಸ್ವಮೂರ್ತಿ ಸಮೂಹ ಖಚಿತೇ ಜೀವ ಶರೀರ. ಜೀವನ ಶರೀರದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಭಗವಂತನ ರೂಪಗಳೇ ಖಚಿತವಾಗಿದೆ, ಎಲ್ಲ ಕಡೆ ಸೇರಿದೆ. ಅಂಥ ಜೀವ ಶರೀರದಲ್ಲಿ ಬ್ರಹ್ಮಾದಿ ಸಕಲ ದೇವತೆಗಳನ್ನು ದೈತ್ಯರನ್ನು ಪ್ರವೇಶ ಮಾಡಿಸಿ ಇಷ್ಟೆಲ್ಲ ಎಲ್ಲಿ ತಾಯಿ ಹೊಟ್ಟೆಯಲ್ಲಿರುವಾಗ ಪ್ರವೇಶ ಮಾಡಿಸಿ ಇನ್ನೇನು ಪ್ರಸವ ಕಾಲ ಆಸನ್ನ ಆಗ್ತಾ ಇದೆ. ಪ್ರಸವ ಕಾಲ ಅಂಥ ಕಾಲಕ್ಕೆ ಭಗವಂತ ಗರ್ಭಾತ್ ಬಹಿಹಿ ನಿಷ್ಕಾಸಯುತ ಅಪಾನ ವಾಯು ಆಜ್ಞಾಪಯ ಅಂದರೆ ಒಳಗೆ ಅಪಾನ ವಾಯುವನ್ನು ಆಜ್ಞೆ ಮಾಡುತ್ತಾರೆ ಭಗವಂತ. ಈ ಕೂಸನ್ನು ಹೊರಗೆ ಕಳಿಸು ಅಂತ ಹೇಳಿದಾಗ ಅವಾಗೆ ಅಪಾನ ವಾಯುವಿನ ಒಂದು ಭಾಗ ಸೂತಿವಾದಿಕ ಸೂತಿವಾದ ಹಡಿಯಲಿಕ್ಕೆ ಬೇಕಾಗಿರ್ತಕ್ಕಂಥ ವಾಯುದೇವರ ಆ ಜಡವಾಯು ಒಂದು ಭಾಗ ಅಲ್ಲಿ ಅಪಾನ ವಾಯು ದೇವರು ಇದ್ದುಕೊಂಡು ಆ ಕೂಸನ್ನು ತಳ್ಳಲಿಕ್ಕೆ ಶುರು ಮಾಡುತ್ತಾರೆ. ಅಂದರೆ ಅದೇ ನೋವು ಬರುವುದು ಅಂತ ಹೇಳುತ್ತೀರಲ್ಲ, ಅದೇ ಅಲ್ಲಿಂದ ಅದರ ವೇಗದಿಂದ ತಾಯಿಯ ಗರ್ಭದಿಂದ ಹೊರಗೆ ಬರ್ತಾ ಬರ್ತಾ ಕಡೆಗೆ ಬರ್ತಾ ಯೋನಿ ಮಾರ್ಗದಿಂದ ಹೊರಗೆ ಬರುತ್ತಾನೆ. ಹೇಗಿರುತ್ತೆ ಅಂದರೆ ಆ ಪ್ರದೇಶದ ದ್ವಾರ ಚಿಕ್ಕದು, ಇವನ ಶರೀರ ದೊಡ್ಡದು. ಅದರ ಮೂಲಕ ಹೊರಬರುವ ಕಾಲಕ್ಕೆ ಕಬ್ಬಿನ ಯಂತ್ರದಲ್ಲಿ ಕಬ್ಬು ಹಾಕಿ ತಿರುಗಿಸಿದರೆ ಹೇಗಿರುತ್ತೋ ಅವನ ಪರಿಸ್ಥಿತಿ ಹಾಗೆ ಹಾಗೆ ಹಿಂಡಿದಂತೆ ಆಗಿಬಿಡುತ್ತಂತೆ ಹೇಳುತ್ತಾರೆ. ಇಚ್ಛು ಯಂತ್ರ ಇವತ್ತು ಆ ವಿಶೇಷವಾಗಿ ಕಬ್ಬಿನ ಯಂತ್ರದಿಂದ ಬಂದರೆ ಹೇಗಿರುತ್ತೋ ಆ ಥರ ಜೀವ ಹೊರಗೆ ಬಂದು ಅತಿಶ್ರಾಂತ ತುಂಬಾ ಸುಸ್ತಾಗಿ ಭೂಮಿಯ ಮೇಲೆ ಬೀಳುತ್ತಾರಂತೆ. ಭೂ ಸ್ಪರ್ಶ ಆದ ಕೂಡಲೇ ಆ ಹೊರಗಿನ ಗಾಳಿಯಿಂದ ಚೂರು ಚೇತನ ಬರುತ್ತೆ. ಇದನ್ನ ಹೇಳುತ್ತಾರೆ ತಾಯಿಯ ತಂದೆ ಹೊಟ್ಟೆಯಿಂದ ತಾಯಿಯ ಹೊಟ್ಟೆಗೆ ಬರೋದು ಜೀವನ ಒಳಗಿರತಕ್ಕ ಭಗವದ್ ರೂಪವು ಜೀವನ ಜೊತೆಗೆ ಬರುತ್ತೆ. ತಂದೆ ಹೊಟ್ಟೆಯಿಂದ ತಾಯಿಯ ಹೊಟ್ಟೆಗೆ ಅದು ದೇವರಿಗೆ ಮೊದಲನೆಯ ಜನ್ಮ ಅಂತಾರೆ. ದೇವರಿಗೆ ಹುಟ್ಟಿಲ್ಲ ಜನ್ಮ ಅಂತ ಹೇಗೆ ಪರಿಚಯ ಅಂದ್ರೆ ಒಂದು ಸ್ಥಾನದಿಂದ ಒಂದು ಸ್ಥಾನಕ್ಕೆ ಬರುವುದೇ ದೇವರಿಗೆ ಜನ್ಮ ಅಂತ ಕರೀತಾರೆ. ಹಾಗಾದರೆ ಮೊದಲನೆಯ ಜನ್ಮ ಅಂದರೆ ದೇವರಿಗೆ ತಾಯಿ ಹೊಟ್ಟೆಗೆ ಬರೋದು. ತಾಯಿ ಹೊಟ್ಟೆಯಿಂದ ಜೀವನನ್ನ ಹೊರಗೆ ಕರ್ಕೊಂಡು ಬಂದ ಕೂಡಲೇ ದೇವರಿಗೆ ದ್ವಿತೀಯ ಜನ್ಮ ಅಂತ ಹೇಳ್ತಾರೆ. ನಮ್ಮ ಜೊತೆಗೆ ಬರ್ತಾರೆ ನೋಡಿ. ಅದಕ್ಕೆ ಜಾತನಾಗುವ ಜನನ ರಹಿತ ಆಕೂತಿ ನಂತರ ಭಕ್ತರಿಂದ ಅಭೂತನಾಗಿ ಅಂತ ಹೇಳುತ್ತಾರೆ. ತದಂತರ ಭಗವಂತ ಪಿತೃಸ್ಥ ಭಗವಾನ್ ಪ್ರದ್ಯುಮ್ನ ಇಲ್ಲಿ ತಾಯಿ ಒಳಗಿರುವ ರೂಪಕ್ಕೆ ಏನು ಹೆಸರು? ಅನಿರುದ್ಧ ರೂಪ. ಆ ಗರ್ಭದಲ್ಲಿದ್ದು ಜೀವನ ರಕ್ಷಣೆ ಮಾಡಿದ್ದು ಅನಿರುದ್ಧ ರೂಪ. ಗರ್ಭದೊಳಗೆ ಆ ಜೀವ ಅಂದ ಪಿಂಡ ಶರೀರ ತಾಯಿಯ ಗರ್ಭದಲ್ಲಿರತಕ್ಕಂಥ ಆ ರಸಗಳಿಂದ ಜೀರ್ಣವಾಗದೆ ರಕ್ಷಣೆ ಮಾಡಿದ್ದು ಅನಿರುದ್ಧ. ತಂದೆಯಲ್ಲಿದ್ದು ಅನ್ನ ಜೀರ್ಣ ಆಗಿ ರೇತಸ್ಸಾಗುವಂತೆ ಮಾಡಿದ್ದು ಪ್ರದ್ಯುಮ್ನ. ಹಾಗಾದರೆ ಈ ಪ್ರದ್ಯುಮ್ನ ರೂಪ ಅನಿರುದ್ಧ ರೂಪ ಎರಡೂ ತಾಯಿ ತಂದೆಗಳಲ್ಲಿದ್ದರೆ ಮಧ್ಯದಲ್ಲಿ ಜೀವನ ಜೊತೆಗೇನೆ ಪ್ರಯಾಣ ಮಾಡಿದ್ದು ಸಂಕರ್ಷಣ ರೂಪ. ಈ ಸಂಕರ್ಷಣ ರೂಪದಿಂದ ಹೊರಬಂದ ಜೀವನ ಜೊತೆಗೇನೆ ಹೊರಬಂದ ಮತ್ತು ತಂದೆಯಲ್ಲಿರುವ ಪ್ರದ್ಯುಮ್ನ ರೂಪ ತಾಯಿಯಲ್ಲಿರುವ ಅನಿರುದ್ಧ ರೂಪ ಎಲ್ಲಿ ಹೋಗುತ್ತೆ? ಅಲ್ಲಲ್ಲೇ ಇರುತ್ತಂತೆ. ಇದ್ದು ತಾನೇ ತಂದೆ ಒಳಗೆ ಪ್ರದ್ಯುಮ್ನ ರೂಪದಿಂದ ಇದ್ದುಕೊಂಡು ಆ ಜೀವಿನ ಹುಟ್ಟಿದ ಜೀವಿಯ ಜೊತೆಗೆ ತನ್ನ ರೂಪವನ್ನು ತಾನೇ ನೋಡ್ತಾ ಬರ್ತಾನೆ. ಒಟ್ಟಾರೆ ನಮ್ಮ ತಲೆಯಲ್ಲೇ ಮಗು ಹುಟ್ಟಿದೆ ಅಪ್ಪ ಅಮ್ಮಂದರು ನೋಡಿಕೊಂಡ್ರು ಅಲ್ಲ ಅಂದರು. ಮಗು ಹುಟ್ಟಿದೆ ಅಂದರೆ ಮಗುವಿನ ಜೊತೆಗೆ ಸಂಕರ್ಷಣ ಬಂದ. ಆ ಮಗುವನ್ನು ನೋಡಿಕೊಂಡದ್ದು ಯಾರು ಅಂದರೆ ಅನಿರುದ್ಧ ಪ್ರದ್ಯುಮ್ನರು. ತಂದೆ ತಾಯಿಗಳಲ್ಲಿದ್ದು ನೋಡಿಕೊಳ್ಳುವುದು ಅವರಿಬ್ಬರು ಅಂತ ಹೇಳಿಕೊಡ್ತಾ ಇದ್ದಾರೆ. ತದನಂತರ ತಂದೆ ಮತ್ತು ಶರೀರ ಬಿಟ್ಟು ಹೋಗ್ತಾನಲ್ಲ, ತಂದೆ ಸತ್ತು ಹೋಗ್ತಾನಲ್ಲ, ಮತ್ತು ಇನ್ನೊಂದು ಕಡೆ ಆ ಜೀವ ಹೊರಟುತ್ತಲ್ಲ, ಆ ಜೊತೆಗೇನೆ ಪ್ರದ್ಯುಮ್ನ ರೂಪ ಮತ್ತು ಹೊರಟು ಹೋಗುತ್ತೆ. ಅದನ್ನು ಮೂರನೆಯ ಜನ್ಮ ಅಂತ ಕರೆಯುತ್ತಾರೆ ಎಂಬುದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮನೆಯಲ್ಲಿ ಮಗು ಹುಟ್ಟಿದೆ, ಮಗು ಹುಟ್ಟಿದ ಕೂಡಲೇ ಎಲ್ಲರೂ ಉತ್ಸವ ಮಾಡುತ್ತಾರೆ. ಕೂಸು ಹುಟ್ಟಿದೆ ಧನಾಮಕರಣ ಎಲ್ಲ ಉತ್ಸವ ಮಾಡುತ್ತಾರೆ. ಅದು ಜ್ಞಾನಿಗಳು ಮಾಡುತ್ತಾರಂತೆ, ಅವರಿಗೂ ಮಕ್ಕಳಾಗ್ತಾರೆ, ಮಕ್ಕಳಾದರೆ ಅವರು ಉತ್ಸವ ಮಾಡುತ್ತಾರೆ. ಮಾಡುವುದು ಹೇಗೆ ಮಾಡುತ್ತಾರೆ? ಅವರ ಮನೆಗಳಲ್ಲಿ ಮೊಮ್ಮಕ್ಕಳು ಮಕ್ಕಳು ಎಲ್ಲರಾದಾಗ ಜೀವ ಬಂತು ಅಂತ ಅವ್ರು ಮಾಡಲ್ಲಂತೆ. ಆ ಜೀವನ ಜೊತೆಗೆ ಸಂಕರ್ಷಣ ರೂಪ ಬರುತ್ತಲ್ವ, ಆ ರೂಪ ಬಂದಿದೆ. ಆ ರೂಪ ನಮ್ಮ ಮನೆಯಲ್ಲಿ 100 ವರ್ಷಗಳ ಪರ್ಯಂತ ಹಾಗೇ ನಿಂತಿರುತ್ತೆ. ಆ ರೂಪ ಬಂದಿದ್ದಕ್ಕೆ ಉತ್ಸವ ಮಾಡುತ್ತಾರೆ. ಭಗವಂತನ ಒಂದು ರೂಪ ನಮ್ಮ ಮನೆಯಲ್ಲಿ ಪ್ರತ್ಯೇಕವಾಗಿ ನಿಲ್ಲುತ್ತಲ್ಲ ಅನ್ನೋ ದೃಷ್ಟಿಯಿಂದ ಅವರು ಪುತ್ರೋತ್ಸವ ಅಂತ ಮಾಡುತ್ತಾರೆ. ನಂತರ ಆ ಕೂಸು ದೊಡ್ಡದಾದ ಪರ್ಯಂತ ದೊಡ್ಡಾದ ಮೇಲೆ ಕೂಡ ಒಳಗಿರುವ ಸಂಕರ್ಷಣ ಪೂಜಾ ಅಂತ ಮಾಡುತ್ತಾರೆ. ಆ ಕೂಸಿಗೆ ಹಾಲು ಕೊಟ್ಟರು, ಔಷಧ ಕೊಟ್ಟರು, ಏನು ಬಟ್ಟೆ ಹಾಕಿದ್ರು, ಏನು ಕೊಡ್ತಾ ಇದ್ರು, ಓದಿಗೆ ಪುಸ್ತಕತೆ ಕೊಟ್ಟರು, ಏನು ಕೊಟ್ಟರು, ಅಲ್ಲಿಗೋ ಸಂಕರ್ಷಣ ಪೂಜಾ ಅಂತ ಅವರು ಮಾಡುತ್ತಾರೆ. ಮಗುವಿಗೇ ಕೊಡಬೇಕು ಅಂತ ದೃಷ್ಟಿ. ನೋಡಿ, ನಮ್ಮ ಜೀವನವೂ ಅವರ ಜೀವನವೂ ಎರಡೂ ಒಂದೇ. ತಿನ್ನೋದು, ಕುಡಿಯೋದು, ಮಕ್ಕಳು, ಮೊಮ್ಮಕ್ಕಳು, ಅದು ಎಲ್ಲ ಇದೆ. ದೃಷ್ಟಿಯೇ ಬೇರೆ. ಅವರ ದೃಷ್ಟಿಯೆಲ್ಲ ಅಲ್ಲಲ್ಲಿರುವ ದೇವರ ಪೂಜಾ ಅಂತ ಮಾಡುತ್ತಾರೆ. ನಾವು ಕೇವಲ ಜೀವರಿಗೆ ಅಂತ ಕೊಡ್ತಾ ಹೋಗ್ತೇವೆ. ಅವರಷ್ಟು ಮಾಡಿದ್ದಕ್ಕೆ ಮೋಕ್ಷಕ್ಕೆ ಮಾರ್ಗ ಆಗುತ್ತೆ. ಒಳಗೆ ದೇವರನ್ನೇ ನೋಡಿ ಉಪಚಾರ ಮಾಡಿದ್ದಕ್ಕೆ, ನಾವು ಇಷ್ಟು ಮಾಡಿದ್ದಕ್ಕೆ, ದೇವರನ್ನು ಬಿಟ್ಟು ಮನುಷ್ಯರು ಅಂತ ನಮ್ಮವರು ಅಂತ ಕಟ್ಟಿಕೊಂಡದ್ದಕ್ಕೆ ಸಂಸಾರ ಜಾಸ್ತಿ. ಮತ್ತೆ ಈಗ ಆದರೂ ನಮ್ಮ ನೋಟ ಬದಲಾವಾಗ ಆಗಣೆ ಬದಲಾವಣೆ ಆಗ್ಬೇಕಾ ಇಲ್ಲ? ಈಗಾದರೂ ನಮ್ಮ ಸುತ್ತ ಇರುವ ಗಂಡ ಮಕ್ಕಳು, ಹೆಂಡತಿ ಮಕ್ಕಳು, ಅವರವರಿಗೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಅವರವರಿಗೆ ಬೇಕಾಗಿ ಕೊಡಲೇಬೇಕಾ? ಅಡಿಗೆ ಮಾಡಬೇಕು, ಅವರಿಗೆ ಬೇಕಾಗಿದ್ದರೆ ಕೊಡಬೇಕು, ಕೊಡ್ತಾನೆ ಇರ್ತೀವಿ. ಕೊಡೋ ಕಾಲಕ್ಕೆ ನೆನಪಾಗಲ್ಲ, ಹೌದಾ? ಅಲ್ಲಿ ಬಲವಂತ ಇದ್ದಾನೆ, ಬೆಳಗ್ಗೆದ್ದು ಹಾಲು ಕೊಟ್ಟಿರಿ ಹುಡುಗರಿಗೆ ಕುಡಿಲಿಕ್ಕೆ ಅಂತ ನೆನಪಾಗುತ್ತಾ? ಅಲ್ಲಿರೋ ದೇವರಿಗೆ ಕೊಡ್ತಾ ಇದ್ದೀವಿ ಅಂತ ಆದರೆ ಸರಿ, ಆಗಲ್ಲ. ಪ್ರಾಕ್ಟಿಕಲ್ಲಿ ಅವಸರ ಅವಸರ ಗಡಿಬಿಡಿ ಗಡಿಬಿಡಿ ಓಡ್ತಾ ಇರ್ತೀವಿ, ಏನೂ ಆಗಲ್ಲ. ಅಮ್ಮ, ಈ ಪಾಠಕ್ಕೆ ಬಂದಾಗಲಿಂದ ಅಂದ್ಕೊಳ್ತಾ ಇದ್ದೀರಾ? ಬಹಳ ಒಳ್ಳೇದಮ್ಮ. ಇಲ್ಲ, ಬರ್ತಾ ಇಲ್ಲ, ಬಹಳ ನಮಗಿಲ್ಲ. ಆ ಟೈಮಿಗೆ ಮಾಡ್ಕೋಬರುತ್ತೆ ಅಲ್ವಾ? ಮತ್ತೆ ಕೇಳಿದ ಉಪಯೋಗ ಏನು? ಆ ಟೈಮಿಗೆ ಪ್ರಯತ್ನ ಪೂರ್ವಕವಾಗಿ ನೆನೆಯಬೇಕು. ನೆನೆಯಬೇಕು ಅಂದ್ರೆ ಏನ್ ಮಾಡ್ಬೇಕು? ಸ್ನಾನದ ಕಾಲಕ್ಕೆ ಏನೇನು ನೆನೆಯಬೇಕು ನೆನಪಿಟ್ಕೋಬೇಕು. ನೆನಪಿರ್ತಾ ಇಲ್ಲ, ಏನ್ ಮಾಡ್ತೀರಾ? ಅಲ್ಲೇ ಗೋಡೆಗೆ ಎಲ್ಲ ಸ್ಟಿಕ್ ಮಾಡಿಟ್ಟು ಅವಾಗ ಅವಾಗ ಮಾಡ್ತೀರಿ. ಇದನ್ನು ಕೂಡ ಹಾಗೆ ನೆನಪಿಟ್ಟುಕೊಂಡು ಇದು ಮಾಡಕ್ಕಾಗದ್ರೆ ಏನಾಗುತ್ತೆ? ಇದೆಲ್ಲ ನಿಮ್ಗೆ ಯಜ್ಞ ಆಗಿಬಿಡುತ್ತೆ. ಅದಲ್ಲದೆ ಬರೀ ಅವರಿಗೆ ಅವರಿಗೆ ಅಂತ ಕೊಟ್ಟರೆ ಯಜ್ಞ ಆಗಲ್ಲ, ಜೀವನವೇ ವ್ಯರ್ಥ ಆಗಿಬಿಡುತ್ತೆ. ಇನ್ನ ಯಾವ ಕೂಸು ಹುಟ್ಟಿ ಬಂದರೂ ಕೂಡ ಸಂಕಷ್ಟ ಬಂದಿರುತ್ತೆ. ಅಲ್ಲೂ ಕೂಡ
ಹೌದು.
ಇಷ್ಟಮ್ಮ, ತಾಯಿಗೆ ಅನುಬದ್ಧ, ತಂದೆಯಲ್ಲಿ ಪ್ರದ್ಯುನ್ನ, ಹುಟ್ಟಿದ ಕೂಸು ಯಾವುದೇ ಆಗ್ತದೆ ಸಂಕಷ್ಟ. ಆದರೆ ಅವರು ಮತ್ತು ತಾಯಿ ಸ್ಥಾನಕ್ಕೆ ಹೋದ್ರೆ ಅನಿರುದ್ಧ ಬರ್ತಾರೆ, ಹೋಗಲ್ಲ ಇರ್ತಾರೆ. ಸಂಕಷ್ಟ ಅನಿರುದ್ಧ ಬರುತ್ತೆ, ಎಲ್ಲಿಗೆ ಹೋಗ್ತಾರೆ? ಎಲ್ಲ ರೂಪಗಳು ಅದೇ ಪ್ರಕಟ ಆಗ್ತಾರೆ. ಇಷ್ಟೆಲ್ಲ ಹೇಳ್ತಾ ಇನ್ನೊಂದು ವಿಚಾರ ಹೇಳ್ತಾರೆ. ಭಗವಂತ ಈ ಜೀವಿ ಜೊತೆಗೇನೆ ಶರೀರವನ್ನ ಪ್ರವೇಶ ಮಾಡಿ ಅವನನ್ನು ಹುಟ್ಟಿಸಿ ಅವನ ಜೊತೆಗೆ ತಾನು ಹೊರಬಂದಲ್ಲ. ಬಂದ ಕೂಡಲೇ ಏನು ಮಾಡುತ್ತಾನೆ ಅಂದರೆ, ಆ ಜೀವಿಯನ್ನು ಹುಟ್ಟಿಸಿದ್ದು ಮಾತ್ರ ಅಲ್ಲ, ಬದುಕೆಂಬ ಯಜ್ಞವನ್ನು ಹುಟ್ಟು ಹಾಕ್ತಾನೆ ಭಗವಂತ. ಅದನ್ನೇ ಯಜ್ಞ, ನಮ್ಮ ಜೀವನವನ್ನೇ ಯಜ್ಞ ಅಂತ ಕರೀತಾರೆ. ಆಯುರು ಯಜ್ಞ ಪ್ರಕರಣ ಅದು ಚತುರ್ದಶಿಯಲ್ಲಿ ಬಂತು. ಆ ಬಂದದ್ದನ್ನೇ ಇಲ್ಲಿ ಪೂರ್ಣವಾಗಿ ವಿವರಣೆ ಮಾಡುತ್ತಾನೆ ಇದ್ದಾರೆ. ಚತುರ್ದಶಿ ಕಳಿದಿರಲ್ಲ, ನೆನಪಿದೆಯಾ? ಇಲ್ಲ ಇದೆಯಾ? ಹೇಳೋಣ, ಉತ್ತರ ಕೊಡ್ತೀರಾ? ಚೆನ್ನಾಗಿದೆ. ಜೀವನ ಆಯುಷ್ಯ ಎಷ್ಟು? ನೂರ ಹದಿನಾರು ವರ್ಷ. ನೂರ ನೂರ ನೂರು ಕರೆಕ್ಟ, ನೂರ ಹದಿನಾರು ಕರೆಕ್ಟ, ಎರಡೂ ಕರೆಕ್ಟ್. ಹೇಗೆ? ವರ್ಷಕ್ಕೆ ಹತ್ತು ತಿಂಗಳ ಲೆಕ್ಕ ಇಟ್ಟುಕೊಂಡರೆ ನೂರ ಹದಿನಾರು, ವರ್ಷಕ್ಕೆ ಹನ್ನೆರಡು ತಿಂಗಳ ಲೆಕ್ಕ ಇಟ್ಟುಕೊಂಡರೆ ನೂರು ವರ್ಷ. ನೂರ ಹದಿನಾರು ವರ್ಷ ಪ್ರಕಾರ ತಗೊಂಡಾಗ ಮೂರು ಭಾಗ ಮಾಡಿದರೆ ಜೀವನ ಇಡೀ ಬದುಕೆಲ್ಲ ಎಷ್ಟು ವರ್ಷಗಳು? ನೂರ ಹದಿನಾರು ವರ್ಷ. ಮೂರು ಭಾಗ ಮಾಡಿದರೆ ಮೊದಲ ಭಾಗ ಎಷ್ಟು ವರ್ಷ? ಎಪ್ಪತ್ತು, ಇಪ್ಪತ್ತು ನಾಲ್ಕು ವರ್ಷ. ಎರಡನೇ ಭಾಗ ನಲವತ್ತು ನಾಲ್ಕು ವರ್ಷ. ಮೂರನೇ ಭಾಗ ನಲವತ್ತೆಂಟು ವರ್ಷ. ಬಹಳ ಚೆನ್ನಾಗಿದೆ, ಬಿಟ್ಟ ಆನಂದ ಪಡ್ತಾ ಇರ್ತಾರೆ ಭಗವಂತ. ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ. ಸರಿ, ಮೊದಲನೇ ಭಾಗಕ್ಕೆ ಕಾಲದಲ್ಲಿ ಏನು ನಡೆಸಲು ಪ್ರಾತಃಸವನ, ಮಾಧ್ಯಾಹ್ನಿಕ ಸವನ ಅಲ್ಲ, ಮಾಧ್ಯಮ ದಿನ ಸವನ, ಮಾಧ್ಯಮ ದಿನ ಸವನ. ಮೂರನೇದು ಮೂರು ಸವನಗಳು ಬಂತಲ್ಲ, ಈ ಮೂರು ಸವನಗಳಲ್ಲಿ ಪ್ರಾತಃಸವನಕ್ಕೆ ಯಾರು ಅಧಿಪತಿಗಳು? ವಸುಗಳು. ವಸುಗಳು ಅಂದ್ರೆ ಯಾರು? ವಸುಗಳು ಅಂದ್ರೆ ಯಾರು? ತತ್ವಾಭಿಮಾನಿ ದೇವತೆಗಳೇ ವಸುಗಳು ಅಂತ ಕರೆಸಿಕೊಂಡಿದ್ದಾರೆ. ತತ್ವಾಭಿಮಾನಿ ದೇವತೆಗಳಿಗೆ ವಸುಗಳು ಅಂತ ಯಾಕೆ ಹೆಸರು?
ಚೆನ್ನಾಗಿ ಬದುಕುವಂತೆ ಮಾಡುತ್ತೆ, ಯೋಗ್ಯ ಜನರನ್ನು ಚೆನ್ನಾಗಿ ಬದುಕುವಂತೆ.
ಯೋಗ್ಯ ಜನರನ್ನು ಸುಖೇನ ವಾಸಯಂತೀತಿ ವಸವ, ತಮ್ಮನ್ನ ಚಿಂತನೆ ಮಾಡಿದ ಯೋಗ್ಯ ಜನರು. ಗೋಡಲು ಕುಗರು ಯೋಗ್ಯರನ್ನು ತುಂಬ ಜನ ಇರ್ತಾರೆ, ಅವರಿಗಿನ್ನ ಯೋಗ್ಯತೆ ಬರಲು ಪ್ರಕಟ ಆಗಲಿಲ್ಲ, ಅವರನ್ನ ಹಾಗೆ ಮಾಡಲ್ಲ. ತಮ್ಮನ್ನು ಸ್ಮರಣೆ ಮಾಡಿದ ಯೋಗ್ಯರಾದ ಜನರು ಚೆನ್ನಾಗಿರುವಂತೆ ಮಾಡಬಾರದರಿಂದ ಇವರಿಗೆ ವಸುಗಳು ಅಂತ. ನಂತರ ಮಾಧ್ಯಮ ದಿನ ಸವನಕ್ಕೆ ಯಾರ ಅಭಿಮಾನಿಗಳು? ರುದ್ರರು. ಯಾರು ರುದ್ರರು? ರತ್ವಾಭಿಮಾನಿಗಳೇ ರುದ್ರರು ಅಂತ ಕರೆಸಿಕೊಂಡಿದ್ದಾರೆ. ಅವರಿಗೆ ರುದ್ರರು ಅಂತ ಯಾಕೆ ಹೆಸರು? ಅಯೋಗ್ಯ ಜನರನ್ನು ಮಂತ್ರಗಳಿಂದಲೇ ಆರತಿ ಕೊಡುತ್ತಾರೆ. ಜಗತಿ ಛಂದಸ್ಸಿನಲ್ಲಿ 42 ದೀಕ್ಷಾ ಉಪಸದ ಸ್ತೋತ್ರ ಶಸ್ತ್ರ ರಕ್ಷಿಣ ಸೋಷ್ಯಂತಿ ಎಂಬ ವ್ಯವಹಾರ ಅಸೌಷ್ಟ ಎಂಬ ವ್ಯವಹಾರ ಅವಭೃತ ಇಷ್ಟು. ಇಲ್ಲಿ ದೀಕ್ಷಾ ಅಂದರೆ ಉಪಸದ ಅಂದ್ರೆ ತಿನ್ನುವುದು ಕುಡಿಯುವುದು ಮೊದಲಾದ ನಾನಾ ವಿಶೇಷವಾದ ಸುಖ ಅವಸ್ಥ ಅದು ಉಪಸದ ಅಂತ ಕರೆದರು. ಇನ್ನು ಸ್ತೋತ್ರ ಶಸ್ತ್ರ ಅಂದ್ರೆ ಯಜ್ಞದಲ್ಲಿ ಬಳಸುವ ಮಂತ್ರಗಳು ಸ್ತೋತ್ರ ಮಂತ್ರಗಳು ಶಸ್ತ್ರ ಮಂತ್ರಗಳು ಅಂತ ಎರಡಿವೆ. ಸಾಮಕಾಲದಿಂದ ಹೇಳುವುದು ಸ್ತೋತ್ರ ಜೀವನದಲ್ಲಿ ಸ್ತೋತ್ರ ಯಾವುದು? ಹಾಸ ತಾಂಬೂಲ ಮೈಥುನಾದಿಗಳೆಲ್ಲ ಸ್ತೋತ್ರ. ಶಸ್ತ್ರ ಅಂದ್ರೆ ಮರಣ ಹೆಣ ಹೊರೆಯುವುದು ಹೆಣ ಸುಡುವುದು ಇವೆಲ್ಲವೂ ಕೂಡ ಶಸ್ತ್ರ ಅಂತ ಚಿಂತನೆ ಮಾಡಬೇಕು. ಇನ್ನು ಸೋಷ್ಯಂತಿ ಎಂಬ ವ್ಯವಹಾರ ಅಸೌಷ್ಟ ಎಂಬ ವ್ಯವಹಾರ ಏನಿದು ಅಂದರೆ ಸೋಮಲತೆಯನ್ನ ಕುಟ್ಟಿ ರಸ ತೆಗೆಯಬೇಕು. ತೆಗೆಯಲಿಕ್ಕೆ ಮುಂಚೆ ಮಂತ್ರ ಪ್ರಯೋಗ ಸೋಷ್ಯಂತಿ, ತೆಗೆದ ಮೇಲೆ ಅಸೌಷ್ಟ. ಹಾಗಾದರೆ ನಮ್ಮ ಜೀವನದಲ್ಲಿ ತಾಯಿಯ ಗರ್ಭದಲ್ಲಿದ್ದು ಇನ್ನೇನು ಜನಿಸ್ತಾನೆ ಅಂತ ವ್ಯವಹಾರ ಸೋಷ್ಯಂತಿ ಎಂಬ ವ್ಯವಹಾರ, ಹುಟ್ಟಿದ ಎಂಬ ವ್ಯವಹಾರ ಅಸೌಷ್ಟ ಎಂಬ ವ್ಯವಹಾರ. ಹಾಗಾದ್ರೆ ಸೋಮರಸ ಯಾರು? ನಾವೇ. ಸೋಮರಸ ಸ್ಥಾನದಲ್ಲಿ ಯಾರು? ಜೀವನ್ ಹುಟ್ಟಿದ್ದು ಅವನ ಇಡೀ ಜನ್ಮವೇ ಸೋಮರಸ ಭಗವಂತನಿಗೆ. ಸರಿ, ನಂತರ ದಕ್ಷಿಣ ಅಂದ್ರೆ ಯಾವುದ್ರಿ? ತಪಸ್ಸು ಆರ್ಜವ. ಹೌದಾ? ಅಲ್ಲಲ್ಲಿ ಇರುವಂತ ಸತ್ಯವರ್ಪ ಅಹಿಂಸಾ ವೇದಾಧ್ಯಯನ ಚಿಂತನ ಇವೆಲ್ಲ ತಪಸ್ಸು. ಇವೆಲ್ಲ ಸೇರಿದರೆ ದಕ್ಷಿಣ ಅಂತ ಕರೆದರು. ಅದಕ್ಕೆ ಅಭಿಮಾನಿಗಳು ಯಾರು? ಸ್ವಯಂಭೂಗಳೇ ಅಭಿಮಾನಿಗಳು ಅಂತ ಹೇಳಿದರು. ಮರಣವೇ ಅವರ ಪ್ರಶ್ನ. ಅದರಲ್ಲಿ ಮೂರು ಮಂತ್ರಗಳು ಅಕ್ಷತಮಸಿ ಶುತಮಸಿ ಪ್ರಾಣಶಂಚತಮಸಿ ಅಂತ ಮಂತ್ರಗಳು. ಅದಕ್ಕೆ ಅರ್ಥ ಅಕ್ಷತಮಸಿ, ನೀನು ಸ್ವರೂಪದಿಂದ ನಾಶರಹಿತ. ನಿನ್ನ ಅಚ್ಯುತಮಸಿ ಅಂದರೆ ನಿನ್ನ ಗುಣಗಳಿಂದ ನೀನು ಅಭಿನ್ನ, ನಿನ್ನ ಗುಣಗಳು ನಿನ್ನ ಬಿಟ್ಟು ಹೋಗೋದೇ ಇಲ್ಲ. ಗುಣೈ ಅಚ್ಯುತಮಸಿ. ನಂತರ ಪ್ರಾಣಸಂಚಿತಮಸಿ ಅಂದರೆ ಮುಖ್ಯ ಪ್ರಾಣ ಅದಕ್ಕೆ ಅಧಿಕ ಸುಖವಸಿ. ಮುಖ್ಯ ಪ್ರಾಣವಾದ ದೇವತೆಗಳೆಲ್ಲರಿಗಿಂತ ಸುಖವಂತ ಅಧಿಕ ಸುಖವಂತ ನೀನು ಎಂಬ ಈ ಮೂರು ಮಂತ್ರಗಳಿಂದ ಕೂಡಿದೆ ಮರಣವೇ ಅವರೂಪ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ಇಡೀ ಜೀವನ ಬೆಳಗ್ಗಿಂದ ರಾತ್ರಿ ಪರ್ಯಂತ, ರಾತ್ರಿಯಿಂದ ಮತ್ತು ಮರದಿನ ಬೆಳಗಿನ ಪರ್ಯಂತ ತಿಂದದ್ದು ಕುಡದದ್ದು ಎದ್ದದ್ದು ತಿರುಗಾಡಿದ್ದು ಮರಗಿದ್ದು ಎಲ್ಲವೂ ದೇವರಿಗೆ ಆಹುತಿ ಎಂಬ ಚಿಂತನೆಯನ್ನು ಮಾಡ್ತಾ ಬಂದರೆ ನಮ್ಮ ಇಡೀ ಜೀವ ಯಜ್ಞವಾಗಿ ಬಿಡುತ್ತೆ. ಈಗ ಗೊತ್ತಾಯಿತು ಹಿಂದಿನದ್ದು ಅಂದರೆ ಹೇಳುತ್ತಾರೆ ಹಿಂದಿನ ಜನ್ಮಗಳು ಮೊದಲನೆಯ ಜನ್ಮದಿಂದ ಈ ಜನ್ಮ ಪರ್ಯಂತ ಮತ್ತು ಈ ಜನ್ಮದಲ್ಲೆಲ್ಲ ಮುಂದಿನ ಜನ್ಮಗಳು ಏನು ಮೋಕ್ಷ ಹೋಗುವ ಪರ್ಯಂತ ಇರುವ ಎಲ್ಲ ಜನ್ಮಗಳಲ್ಲಿ ಪ್ರತಿದಿನ ಮಾಡಿದ ಸಕಲ ಕರ್ಮಗಳು ಇದೇ ರೀತಿಯಾಗಿ ಯಜ್ಞವಾಗಲಿ ಹರಿಯೇ ಅಂತ ದೇವರಿಗೆ ನಿತ್ಯವೂ ಯಾರು ಸಮರ್ಪಣೆ ಮಾಡುತ್ತಾರೋ ಅವರಿಗೆ ಎಲ್ಲ ಕುಯೋನಿಗಳು ಬರಲು ಅಂಜೆ. ನನಗೆ ಮುಂದೆ ನಾನಾ ನೀಚ ಯೋನಿಗಳು ತಿಳಿಸಿ ಮುಂದಿನ ಪ್ರಕರಣ ಯಾವುದು ಅಂತಂದರೆ ಅವಸ್ಥಾ ತ್ರಯ ನಿರ್ಮಾಣ ಪ್ರಕರಣ ಅಂತ ಹೇಳ್ತಾ ಇದ್ದಾರೆ. ಮೂರು ಅವಸ್ಥೆಗಳನ್ನು ದೇವ ಕೊಡ್ತಾ ಇದ್ದಾನೆ, ಅದನ್ನು ನಾಳೆ ನೋಡೋಣ. ಶ್ರೀಕೃಷ್ಣ ನಾಳೆ ನಾಳೆ ಎರಡು ದಿವಸ ಇರುತ್ತೆ, ಇವತ್ತೈದು ತಾನೇ, ನಾಳೆ ಆರು, ನಾಳೆದು ಏಳು, ಏಳಾದ ಮೇಲೆ ಎಂಟರಿಂದ ಹದಿನೈದರವರೆಗೂ ಇರಲ್ಲ, ಹದಿನಾರರಿಂದ ಶುರುವಾಗುತ್ತೆ. ಯಾಕೆ ಸೋದೆಯಲ್ಲಿ ಕಾರ್ಯಕ್ರಮ ಎಂಟರಿಂದ ಹದಿನಾಲ್ಕು, ಅಲ್ಲೇ ಶೌಚಾಲಯ ಇರುತ್ತೆ.